ஸ்ரீகுருப்போ நம. ஹரிஹ ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் விருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்த ஆனந்த ஷய்யாய பூரண ஜான சாரணசே உத்துங்க வாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் சமதம பரிநிஷ்டம் தத்வநிஷ்டம் வரிஷ்டம் சகல சுஜன சிஷ்டம் நித்த நிர்தௌத கஷ்டம் ஹயமுக பத நிஷ்டம் மாம் பஜந்து பிரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலா கராட்சித அனந்த லீலா கோபால பாலிதான் வித்யாபயோநிதீன் வந்தே பிரம்ம வித்யா குருன் மம. பிரம்மச்சரிய ஹரிப்ரீத சுவித்யா வாதசாலின இஷ்டதான் கஷ்டஹத்ருன்னஹ வித்யா மான்யான் முனீன் நுமஹ. வாதிராஜபதத்வந்தவாரிஜாசக்தமானசான் விஸ்வப்ரியகுருன் வந்தே மந்தோஹம் தீபிசுத்தய. சத்யம் சத்யம் புனசத்யம் விஷ்ணுதீர்த்தப்ரசாதுதஃ ஸர்வே காமாஃ பவந்த்யேவ ஷபதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜானதிமிரச்சேதம் புத்திசம்பத்பதாயகம் விஜான விமலம் சாந்தம் விஜயாக்ய குரும் பஜே. ஸ்ரீ குருப்போ நம. ஹரி ஓம். கல்யாண அத்புத காத்ராய காமிதார்த்த பிரதாயினே ஸ்ரீமத் வேங்கடநாதாய ஸ்ரீனிவாசாய தே நம. கலியுகதல்லி ಅತ್ಯಂತ ಫಲವನ್ನು ಕೊಡತಕ್ಕಂಥದ್ದು ಶ್ರೀನಿವಾಸ ಕಲ್ಯಾಣ, ವೆಂಕಟೇಶ ಮಹಾತ್ಮ್ಯ. ಯದ್ಯಪಿ ಇಲ್ಲಿ ವೆಂಕಟಾದ್ರಿ ಅಲ್ಲಿ ಬರತಕ್ಕಂಥ ತೀರ್ಥಗಳು ಅವೆಲ್ಲದರ ಮಹಾತ್ಮ್ಯವನ್ನು ಹೇಳಿ ಅಂತ ಹೇಳ್ತಾರೆ. ಅದು ಪ್ರತ್ಯೇಕವಾಗಿ ಬಂದಿದೆ. ಅವುಗಳನ್ನು ಇನ್ನೊಮ್ಮೆ ವಿಶೇಷವಾಗಿರತಕ್ಕಂಥ ಈ ಎಲ್ಲ ತೀರ್ಥಗಳ ಮಹಿಮೆಗಳನ್ನು ಇನ್ನೊಮ್ಮೆ ನೋಡೋಣ. ಸದ್ಯಕ್ಕೆ ಕಶ್ಯಪಾದಿ ಮಹರ್ಷಿಗಳೆಲ್ಲ ಜಾಹ್ನವಿ ತೀರ ಅಂದರೆ ಗಂಗಾ ತೀರದಲ್ಲಿ ಒಳ್ಳೆ ಯಜ್ಞವನ್ನು ಮಾಡ್ತಾ ಇದ್ದಾರೆ. ನಾರದರು ಬಂದು ಕಶ್ಯಪಾದಿಗಳನ್ನು ಕೇಳ್ತಾ ಇದ್ದಾರೆ, ಯಾಕೆ ಇದನ್ನು ಮಾಡ್ತಾ ಇದ್ದೀರಾ ಯಜ್ಞ? ಈ ಯಜ್ಞ ಫಲವನ್ನು ಯಾರು ಸ್ವೀಕಾರ ಮಾಡು? ಯಾರು ಯಜ್ಞವನ್ನು ಸ್ವೀಕಾರ ಮಾಡಿ ಫಲವನ್ನು ಕೊಡು? ಯಾರು ಇಲ್ಲಿ ವಿಶೇಷವಾಗಿ ಉತ್ತಮನನ್ನಾಗಿ ಚಿಂತನೆ ಮಾಡ್ತಾ ಇದ್ದೀರಿ? ಈ ಯಜ್ಞ ಫಲ ಯಾರಿಗೆ ಅರ್ಪಣೆ ಮಾಡ್ತೀರಿ ಅಂತ ಹೇಳಿದಾಗ ಸಂಶಯಾರ್ಥಂ ಸಮಾಪನ್ನಾಹ, ಎಲ್ಲರಿಗೂ ಸಂಶಯ ಬಂತು, ಅದಕ್ಕೆ ಭೃಗು ಮಹರ್ಷಿಗಳನ್ನು ಕೇಳಿದರು. ಇಲ್ಲಿ ನೋಡಬೇಕಾಗಿದ್ದು ಇವರೆಲ್ಲ ಕಶ್ಯಪಾದ್ಯಾಹ ಮುನೀಶ್ವರಾಹ ಅಂದರು. ಕಶ್ಯಪಾದಿ ಮುನೀಶ್ವರರು ಅಂತ ಹೇಳಿದಾಗ ಅವರು ಎಂದಿಗೂ ಒಂದು ಯಾಗ ಸತ್ರಾದಿಗಳು ಏನು ಮಾಡಿಲ್ವಾ? ಮೊದಲ ಬಾರಿ ಮಾಡಿದ್ರೇನು? ಮೊದಲ ಬಾರಿ ಮಾಡುವುದಾದರೆ ಏನೂ ಗೊತ್ತಿಲ್ಲ. ತತ್ವಜ್ಞಾನಿಗಳು ಮುನೀಶ್ವರರವರೆಲ್ಲ ಮನನ ತತ್ವವನ್ನು ನಿಶ್ಚಯ ಮಾಡಿಕೊಂಡು, ಜ್ಞಾನ ನಿಶ್ಚಯ ಮಾಡಿಕೊಂಡು ನಿಶ್ಚಯವಾದ್ದನ್ನು ಮನನ ಮಾಡುವವರು ಮುನಿಗಳು. ಅವರಲ್ಲಿ ಮುನೀಶ್ವರಾಹ ಅಂತ ಕರೀತಾ ಇದ್ದಾರೆ. ಅಂದರೆ ಅವರು ತತ್ವ ನಿಶ್ಚಯ ಇದೆ ಅಂತ ಅರ್ಥ. ಅಂತಹ ಕಾಲಕ್ಕೆ ಯಜ್ಞ ಮಾಡಿದರೆ ಯಾರಿಗೆ ಫಲ ಕೊಡಬೇಕು, ಯಾವ ಯಾರಿಗೆ ಸಮರ್ಪಣೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಯಜ್ಞ ಮಾಡ್ತಾ ಇದ್ದಾರ ಅಂದರೆ ಅಲ್ಲಿ ಹೇಳ್ತಾರೆ ನಾರದರ ಮಾತು ಎಂಥದ್ದು ಅಂದರೆ ನಿಮಗೆಲ್ಲ ಗೊತ್ತಯ್ಯ, ಸಜ್ಜನರಿಗೆ ಲೋಕದಲ್ಲಿ ಗೊತ್ತಿಲ್ಲ. ಅವರಿಗೆ ತಿಳಿಯುವಂತೆ ಮಾಡೋದೇ ದೊಡ್ಡ ಯಜ್ಞ ಅಂತ ಹೇಳಿದರೆ, ಸಂಶಯಂ ಸಮಾಪನ್ನಾಹ ಅಂತ ಹೇಳಿಲ್ಲ, ಸಂಶಯಾರ್ಥಂ ಅಂದರೆ ಸಜ್ಜನರಿಗೆ ಬರತಕ್ಕ ಸಂಶಯವೇ ಪ್ರಯೋಜನವಾಗಿಟ್ಟು, ಅದು ಪರಿಹಾರವೇ ಪ್ರಯೋಜನವಾಗಿಟ್ಟುಕೊಂಡು ಅವರು ಬ್ರಹ್ಮವಿದಾಂಬರಂ ಭೃಗಂ, ಬ್ರಹ್ಮ ಅಂದರೆ ಸರ್ವಶ್ರೇಷ್ಠ, ಯಾರೋ ಬ್ರಹ್ಮನೋ ಅವನನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರಂತೆ, ಭಗವಂತನನ್ನ ತಿಳ್ಕೊಂಡವರಲ್ಲಿ ಶ್ರೇಷ್ಠರು ಅಂದರು. ಅಂದರೆ ಯಾರು ಶ್ರೇಷ್ಠನಾದ ಭಗವಂತ ಎಂಬುದು ಅವ್ರಿಗೆ ಗೊತ್ತು ಅಂತ ಮೊದಲೇ ಗೊತ್ತಾಯ್ತಲ್ಲ, ಅವ್ರಿಗೆ ಹೇಳ್ತಾ ಇದ್ದಾರೆ ನೀವು ಲೋಕಕ್ಕೆ ನಿಶ್ಚಯ ಆಗಲಿಕ್ಕೆ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಕು. ಅವಾಗ ಬ್ರಹ್ಮದೇವರ ಮಂದಿರಕ್ಕೆ ಬರ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ, ಸರಸ್ವತಿ ದೇವಿ ಸಹಿತರವಾಗಿದ್ದಾರೆ, ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರು ಅವರ ಮುಂದೆ ತಮ್ಮ ಶರೀರವನ್ನ ಸಾಷ್ಟಾಂಗ ನಮಸ್ಕಾರ ಪುರಸ್ಸರವಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ, ಮಾತಾಡಿಲ್ಲಂತವರು. ಅದಕ್ಕಾಗಿ ಸರಿ ಇವರು ಅಪೂಜ್ಯಂ ಮತ್ವ, ಇವರಿಗೆ ಲೋಕದಲ್ಲಿ ಪೂಜೆ ಇಲ್ಲದೆ ಹೋಗಲಿ ಅಂದುಕೊಂಡ್ರಂತೆ. ಅಲ್ಲಿ ಇವರಂದುಕೊಂಡದ್ದಲ್ಲ, ಶಾಪ ಕೊಟ್ಟದ್ದಲ್ಲ, ಬ್ರಹ್ಮದೇವರೇ ಅವರ ಮೂಲಕ ಅದನ್ನು ಸ್ವೀಕಾರ ಮಾಡಿದ್ದು. ಯಾಕೆ ಅಂದರೆ ಬ್ರಹ್ಮದೇವರಿಗೆ ಶಾಪ ಕೊಡುವ ತಾಕತ್ತು ಯಾರಿಗಿಲ್ಲ, ಬ್ರಹ್ಮದೇವರು ಶಾಪ ಯಾರಾದರೂ ಶಾಪ ಕೊಟ್ಟರು ಬ್ರಹ್ಮದೇವರು ಅದನ್ನು ತಗೋಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಯಾಕೆ ತಗೊಂಡ್ರು ಅಂದರೆ, ಲೋಕದಲ್ಲಿ ಯಾರಿಗೂ ಬ್ರಹ್ಮದೇವರನ್ನು ಪೂಜೆ ಮಾಡುವ ಅಧಿಕಾರ ಇಲ್ಲ, ಸಂಸಾರದಲ್ಲಿದ್ದವರಿಗೆ ವಾಯುದೇವರೇ ವಿಶೇಷವಾಗಿ ಉಪಾಸನೆಗೆ. ಅದಕ್ಕೆ ಆ ಶಾಪವನ್ನು ಸ್ವೀಕಾರ ಮಾಡಿದರು. ರುದ್ರದೇವರ ಹತ್ರ ಬರ್ತಾ ಇದ್ದಾರೆ, ಏಕಾಂತದಲ್ಲಿ ಪಾರ್ವತೀದೇವಿ ಜೊತೆಗಿರುವಾಗಿ ಇವರು ಬಂದದ್ದಕ್ಕೆ ಸಿಟ್ಟಾಗಿ ಇವರ ಹಿಂದೆ ಕೊಲ್ಲಲಿಕ್ಕೆ ಬರ್ತಾ ಇದ್ದಾರೆ ಅಂದರು. ಅವರೂ ಅಷ್ಟೇ, ಹರಿಯನ್ನ ಸರ್ವೋತ್ತಮ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ ಋಷಿಗಳು, ತಕ್ಕಂತೆ ನಾನು ನಾಟಕ ಮಾಡಬೇಕು ಅಂತ ಮಾಡಿದರು. ಅದಕ್ಕೆ ರುದ್ರದೇವರಿಗೂ ಶಾಪ ಕೊಟ್ಟರು, ನಿಮ್ಮ ಲಿಂಗ ಪೂಜೆಯಿಂದಲೇ ಆಗಲಿ ರೂಪದ ಪೂಜೆ ಬೇಡ, ಯಾಕೆ ಅಂದರೆ ಲೋಕಕ್ಕೆಲ್ಲ ನಿಮ್ಮ ಉಗ್ರ ರೂಪ ಪೂಜೆ ಮಾಡುವ ತಾಕತ್ತಿಲ್ಲ ಅಂತ ಆ ರೂಪದ ಪೂಜೆಯನ್ನು ನಿಷೇಧ ಮಾಡಿದರು. ನಂತರ ವೈಕುಂಠಕ್ಕೆ ಬರ್ತಾ ಇದ್ದಾರೆ, ವೈಕುಂಠಕ್ಕೆ ಬಂದು ಭಗವಂತ ಅಲ್ಲಿ ವಿಶೇಷವಾಗಿ ಮಲಕೊಂಡಿದ್ದರೆ, ಇವನು ಮಲಗಿದ್ದಾನೆ ಅಂತ ನೋಡ್ತಾ ಇದ್ದಾರೆ ಭಗವಂತನನ್ನ, ಸ್ವಾಮಿಯನ್ನ ಆನಂದ ಪಡ್ತಾ ಇದ್ದಾರೆ. ಅಷ್ಟರೊಳಗೆ ಅವರ ಒಳಗೆ ಮನಸ್ಸಿಗೆ ಬರ್ತಾ ಇದೆ ಕಾಲಿಲಿ ಹೊಡಿಬೇಕು ಅಂತ, ಇದೇನು ಕರ್ಮವೋ ಹರಿಯೇ ನಿನ್ನನ್ನು ಹೊಡೆಯೋದು ಅಂತ. ಕೊನೆಗೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಕಾಲು ತೆಗೆದು ಕಾಲು ಎಲ್ಲ ಅಂದ್ರೆ ಈ ಕಾಲನ್ನ ಅಲುಗಾಡಿಸಿದ್ರೆ ಅದು ಪೂಜಾ, ತಿರುಗಾಡಿದ್ರೆ ಪೂಜಾ, ಎದ್ರೆ ಪೂಜಾ, ಕೂತ್ರೆ ಪೂಜಾ, ನಿಂತ್ರೆ ಪೂಜಾ, ಎಲ್ಲವೂ ಪೂಜೆ. ಮತ್ತೆ ಈ ಕಾಲು ನನ್ನ ವಶವಿಲ್ಲದೆ ನೀನೇ ಎಬ್ಬಿಸಿ ನಿನ್ನ ಮೇಲೆ ಹಾಕಿಸ್ತಾ ಇದ್ದೆ ಹರಿಗೆ, ಚಿಕ್ಕ ಮಕ್ಕಳು ಹಾಕಿದಂತೆ ಇದು ನಿನ್ನ ಪೂಜೆ ಆಗಲಿ ಅಂತ ಹಾಕಿದ್ರು, ಭಗವಂತನ ಶರಣಾಗತರಾಗಿಯೇ ಹಾಕಿದ್ರು, ನನ್ನ ಕರ್ಮಾನುಸಾರ ಕಾಲು ಏಳತಾ ಇದೆ ಅಂತಲೇ ಹಾಕಿದ್ರು. ನೋಟಕ್ಕೆ ಸಿಟ್ಟು ಬಂದಂತೆ ಬರ್ತಾ ಇದೆ, ಸಿಟ್ಟು ಬಂದಿಲ್ಲವರಿಗೆ, ಕಾಲು ಹಾಕಿದ್ರು. ಭಗವಂತ ಕಾಲು ತೊಳೆದ, ಕಾಲು ಹಿಡಿದ, ಜಗತ್ತಿಗೆ ಹೇಳಿದ, ನೋಡಿ ಕಾಲು ನನ್ನ ಮೇಲೆ ಹಾಕತಾ ಇದ್ರು, ನನಗೆ ಶರಣಾಗತರಾಗಿ ಸ್ವಾಮಿ ನಿನ್ನಧೀನ ಅಂತ ಚಿಂತನೆ ಮಾಡುತ್ತಾ ಇದನ್ನ ಪೂಜಾ ಅಂತ ಸಮರ್ಪಣೆ ಮಾಡಿದಂಥವರ ಕಾಲಿದು, ಇದನ್ನು ಹಿಡಿದರೆ ನಿಮಗೆ ಅನುಸಂಧಾನ ಗೊತ್ತಾಗುತ್ತೆ ಅಂತ ಜಗತ್ತಿಗೆ ತೋರಿದ. ಲಕ್ಷ್ಮೀದೇವಿ ವಿಶೇಷವಾಗಿ ಅಲ್ಲಿ ನಂತರ ಅವರನ್ನ ಸತ್ಕಾರ ಮಾಡಿ ಕಳಿಸಿದರೆ ಅವರು ಜಗತ್ತಿಗೆ ಬಂದು ಹೇಳ್ತಾ ಇದ್ದಾರೆ ಹರಿಯೇ ಸರ್ವೋತ್ತಮ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಟ್ರು, ತಾರತಮ್ಯವನ್ನೆಲ್ಲ ಚೆನ್ನಾಗಿ ತಿಳಿಸಿಕೊಟ್ರು. ನಂತರ ರಮಾದೇವಿ ಹೇಳ್ತಾ ಇದ್ದಾಳೆ, ದೇವರಿಗೂ ಲಕ್ಷ್ಮೀದೇವಿಗೂ ವಿಯೋಗ ಎಂಬೋ ಪ್ರಸಕ್ತಿಯೇ ಇಲ್ಲ ಅಂತಹದ್ದು ರಮಾದೇವಿ ದೇವರ ಜೊತೆಗೆ ಹೇಳ್ತಾ ಇದ್ದಾಳೆ. ಗಚ್ಚಾಮಿ ದೇವ ದೇವೇಶ ತ್ಯಕ್ತ್ವಾ ತ್ವಾಂ ಜಗದೀಶ್ವರ ತಾಡಿತೋಸಿ ಜಗನ್ನಾಥ ಋಷಿಣಾ ತ್ವಂ ಜಗನ್ಮಯ. ಹೇ ಸ್ವಾಮಿ, ನಿನ್ನ ಬಿಟ್ಟು ಹೋಗ್ತೇನಯ್ಯ, ಯಾಕೆ ಅಂದರೆ ಋಷಿಗಳು ಬಂದು ನಾನಿರುವ ಜಾಗದಲ್ಲಿ ಏನು ವಕ್ಷಸ್ಥಳದಲ್ಲಿ ನಾನಿರುವ ಜಾಗದಲ್ಲಿ ಕಾಲಿಂದ ಹೊಡೆದರಲ್ಲ, ಅದಕ್ಕೆ ನಾನು ಕರವೀರಪುರಕ್ಕೆ ಹೋಗಿಬಿಡ್ತೇನೆ ಅಂತ ಹೊರಟು ಹೋಗ್ತಾ ಇದ್ದಾಳೆ. ಆವಾಗ ಭಗವಂತ ನೋಡಿದ, ಸರಿ ಸರಿ ಅಂತ ತಾನೂ ವೈಕುಂಠವನ್ನ ಬಿಟ್ಟು ಈ ಭೂಮಂಡಲಕ್ಕೆ ತತ್ರಾಪಿ ವೆಂಕಟಗಿರಿಗೆ ಬರ್ತಾ ಇದ್ದಾನೆ ಸ್ವಾಮಿ ಎಂಬುದನ್ನು ಹೇಳ್ತಾ ಇದ್ದ. ಲಕ್ಷ್ಮೀದೇವಿ ಪ್ರೇಮ ಕಲಹ ಆದ್ರೂ ಯಾಕೆ ಮಾಡಿದ್ರು ಅಂದ್ರೆ ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ನೀನು ಅವತಾರ ಮಾಡೋದೇ ಇಲ್ಲಯ್ಯ, ಈ ಕಲಿಯುಗದಲ್ಲಿ ನಿನ್ನ ನೋಡಬೇಕಲ್ಲ, ನನ್ನ ಭಕ್ತರೆಲ್ಲ ನನ್ನ ಮಕ್ಕಳೆಲ್ಲ ನೋಡಬೇಕಲ್ಲ ನಿನ್ನನ್ನು, ಅದಕ್ಕೆ ನೀ ಬಾ, ನಾನು ಹೊರಟ್ರೆ ಹೊರತು ನೀವು ಬರಲ್ಲ, ಅದಕ್ಕೆ ನಾನು ಮೊದಲು ಹೊರಡುತ್ತೇನೆ ಬಾ ಅಂತ ತಂದೆಯಾದ ಶ್ರೀಹರಿಯನ್ನ ಕರ್ಕೊಂಡು ಬಂದವಳೆ ನಮ್ಮ ಕರವೀರಪುರದ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ. ಆಕೆ ಬಂದದಕ್ಕೆ ಶ್ರೀನಿವಾಸ ಬಂದ. ನಂತರ ವಿಶೇಷವಾಗಿರತಕ್ಕಂಥ ಭಗವಂತ, ತ್ಯಕ್ತ್ವಾ ವೈಕುಂಠಮೋತ್ತಮಂ ಪಾವನಂ ಪರಮಂ ದಿವ್ಯಂ ವೆಂಕಟಾದ್ರಿಂ ಸಮಾಗತಃ. ನಂತರ ಈ ವೆಂಕಟಾದ್ರಿಗೆ ಬರ್ತಾ ಇದ್ದಾನೆ ಸ್ವಾಮಿ. ಆದರೆ ವಿಶೇಷವಾಗಿ ಒಂದು ಕ್ಷೇತ್ರವಿದೆ, ಶೇಷದಾಸರು ತಪಸ್ಸು ಮಾಡಿದ ಜಾಗ, ಮೊದಲು ಕಲ್ಲು ಆದಿಶಿಲಾ ಕ್ಷೇತ್ರ. ಬ್ರಹ್ಮಾಂಡ ಪುರಾಣದಲ್ಲಿ ಬರತಕ್ಕಂಥ ಆದಿಶಿಲಾ ಕ್ಷೇತ್ರ ಮಹಾತ್ಮ್ಯ, ದೇವರು ಮೊದಲು ಕಾಲಲ್ಲಿಟ್ಟ, ದೇವರಲ್ಲಿ ಒಡಮೂಡಿದ ಮೊದಲು ಶಿಲಾ ರೂಪದಲ್ಲಿ ಬಂದದ್ದಲ್ಲಿ, ಅದರಿಂದ ಅದು ಆದಿಶಿಲಾ ಅಂತ. ನಂತರ ಇಲ್ಲಿ ಭಗವಂತ ಶಿಲಾ ರೂಪದಲ್ಲಿ ನಿಂತ, ವಿಶೇಷವಾಗಿ ಇಲ್ಲಿ ತಿರುಪತಿಯಲ್ಲಿ. ನಂತರ ಶ್ರೀನಿವಾಸ ಬಂದಿದ್ದಾನೆ ಎಂಥ ಈ ವೆಂಕಟಗಿರಿಯಲ್ಲಿ, ಹೇಳ್ತಾರೆ ಸರ್ವತೀರ್ಥ ಸಮನ್ವಿತ, ಎಲ್ಲಾ ತೀರ್ಥಗಳಿಂದ ಕೂಡಿಕೊಂಡದ್ದು. ಸರ್ವ ಅಂದ್ರೆ ಎಷ್ಟು, ವಿಜಯದಾಸರು ಹೇಳ್ತಾರೆ 96 ಕೋಟಿ ತೀರ್ಥಗಳಿವೆ ಅಂತ. ವೈಕುಂಠ ಸದೃಶೋ ದಿವ್ಯೋ ನಾರಾಯಣ ಸಮಾಶ್ರಯ ಸಾಕ್ಷಾತ್ ಶೇಷಾವತಾರೋಸೌ ಸರ್ವಧಾತು ವಿರಾಜಿತ, ಎಲ್ಲಾ ಧಾತುಗಳಿಂದ ತುಂಬಿದೆ, ಸಾಕ್ಷಾತ್ ಶೇಷದೇವರೇ ವಿಶೇಷವಾಗಿ ಆ ಪರ್ವತ ಆಕಾರದಲ್ಲಿದ್ದಾರೆ. ಶೇಷದೇವರು ವಾಯುದೇವರ ಸಂವಾದದಿಂದ ಬಂದಿರತಕ್ಕಂಥ ಒಳ್ಳೆ ಪುಣ್ಯಕಾನನ ಒಳ್ಳೆ ವನಗಳಿಂದ ಕೂಡಿಕೊಂಡಿರತಕ್ಕಂತಹ ಬೆಟ್ಟವದು ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಶತಯೋಜನ ವಿಸ್ತೀರ್ಣ 30 ಯೋಜನ ಮಾಯತಃ, ವಿಶೇಷವಾಗಿರತಕ್ಕಂಥ 100 ಯೋಜನ ವಿಸ್ತಾರವಾಗಿದೆ. ನಂತರ 30 ಯೋಜನ ಎತ್ತರ ಅಂತ ಹೇಳ್ತಾ, 100 ಗಾವುದ 30 ಗಾವುದ ಯೋಜನ ಎಂಬುದಕ್ಕೆ ಕನ್ನಡದಲ್ಲಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಇಲ್ಲಿ. ನಂತರ ವಿಶೇಷವಾಗಿ ಈ ಬೆಟ್ಟದ ಶುರು ವೆಂಕಟಗಿರಿ, ನೃಸಿಂಹಾದ್ರಿಯೇ ಮಧ್ಯಮ, ಶ್ರೀಶೈಲವೇ ಪುಚ್ಛಭಾಗದಲ್ಲಿದೆ. ಇಂಥ ವಿಶೇಷವಾಗಿರತಕ್ಕಂಥ ಬೆಟ್ಟದಲ್ಲಿ ತರವೋ ದೈವತ ಗಣಾಹ ಮೃಗಶ್ಚ ಮುನಿಪುಂಗವಾಹ ಇತರ ಪಕ್ಷಿಣ ಸರ್ವೇ ಪಾಷಾಣಾಹ ಯಕ್ಷ ಕಿನ್ನರಾಹ. ದೇವತೆಗಳೇ ಗಿಡಗಳಾಗಿ ಬಂದಿದ್ದಾರೆ, ಮುನಿಪುಂಗವರೆಲ್ಲ ಮೃಗಗಳಾಗಿ ಬಂದಿದ್ದಾರೆ, ಪಿತೃಗಳೆಲ್ಲ ಪಕ್ಷಿಗಳ ರೂಪದಲ್ಲಿ ಬಂದಿದ್ದಾರೆ, ಯಕ್ಷ ಕಿನ್ನರರೆಲ್ಲ ಕಲ್ಲುಗಳ ರೂಪದಲ್ಲಿ ಬಂದು ಈ ಒಂದು ಬೆಟ್ಟದಲ್ಲಿ ಎಲ್ಲರೂ ನಿಂತಿದ್ದಾರೆ. ಮುಂದೇನು ಹೇಳ್ತಾರೆ, ನಾವು ವಿಶೇಷವಾಗಿ ಭಗವಂತನ ಚಿಂತನೆ ಮಾಡ್ತಾ ಹೊರಟದ್ದಾದರೆ, ಪುಣ್ಯ ವಿಶೇಷ ಇದ್ದರೆ ಇವರಲ್ಲಿ ಯಾರೇ ನಮಗೆ ದರ್ಶನ ಕೊಡಬಹುದು. ಇಂಥ ಶ್ರೀಹರಿಯ ವಿಶೇಷವಾದ ಭಗವಂತ ನಿಂತಿರತಕ್ಕಂಥ ಬೆಟ್ಟದ ಮಹಿಮೆ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಚೂರು ಗೊತ್ತಾಗುತ್ತಯ್ಯ, ನಮ್ಮಂಥವರಿಗೆ ಮನುಷ್ಯರಿಗೆ ಇಲ್ಲಿ ಗೊತ್ತಾಗುತ್ತೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ತಸ್ಯೋಪರಿ ವರ ದಿವ್ಯ ಸ್ವಾಮಿ ಪುಷ್ಕರಣಿ ಶುಭ ಮತ್ಸ್ಯ ಕಚ್ಛಪ ಸಂಬಾಧ ಜಲ ಕುಕ್ಕುಟ ಭೂಷಿತ, ಅದ್ಭುತವಾಗಿರತಕ್ಕಂಥ ಅಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥವಿದೆ. ಗಂಗಾದಿ ಸರ್ವತೀರ್ಥಗಳಿಗೆ ಜನ್ಮಭೂಮಿ, ಅದರೊಳಗೆ ಯಾರು ಸ್ನಾನ ಮಾಡುತ್ತಾರೋ ಆ ಮನುಷ್ಯರೆಲ್ಲ ಧನ್ಯರು, ಒಳ್ಳೆ ಪುಣ್ಯ ವೃದ್ಧಿ ಇಡತಕ್ಕಂಥವರು. ಅಲ್ಲಿ ಯಾವ ವಿಶೇಷ ಕಾಲದಲ್ಲಿ ಸ್ನಾನ ಮಾಡಬೇಕು,
ಹೇಳ್ತಾರೆ. ಧನುರ್ಮಾಸೆ ಸಿತೇ ಪಕ್ಷೇ ದ್ವಾದಶ್ಯಾಮರುಣೋದಯೇ ಕಾಂಕ್ಷಂತಿ ದೇವತಾ ಸರ್ವಾಹ ಮಜ್ಜನಂ ತಜ್ಜಲೇ ಶುಭೇ. ಧನುರ್ಮಾಸೆ ಸಿತೇ ಪಕ್ಷೇ, ಧನುರ್ಮಾಸ ಶುಕ್ಲಪಕ್ಷ ದ್ವಾದಶ್ಯಾಮ ಅರುಣೋದಯೇ, ದ್ವಾದಶಿ ದಿನ ಅರುಣೋದಯ ಕಾಲದಲ್ಲಿ ದೇವತೆಗಳೆಲ್ಲ ಆ ನೀರಿನಲ್ಲಿ ಸ್ನಾನ ಮಾಡಬೇಕು ಅಂತ ಎಲ್ಲರೂ ಬಯಸ್ತಾರಯ್ಯ, ಇನ್ನ ಮನುಷ್ಯರು ಬಯಸ್ತಾರೆ ಅಂತ ಹೇಳಬೇಕಾ? ಯಾರಾದರೆ ವಿಶೇಷವಾಗಿ ಸ್ನಾನ ಮಾಡಿಕೊಂಡು ಈ ತೀರ್ಥದಲ್ಲಿ ಪಿತೃಗಳಿಗೆ ಶ್ರಾದ್ದಾದಿ ಕರ್ಮಗಳು ಮಾಡುತ್ತಾರೋ ಅವರ ಪಿತೃಗಳೆಲ್ಲ ಸಂತುಷ್ಟರಾಗಿ ದೇವರ ಮಂದಿರದಲ್ಲಿ ನರ್ತನ ಮಾಡುತ್ತಾರಯ್ಯ. ಇಲ್ಲಿ ಸ್ನಾನ ಮಾಡಬೇಕು, ದಾನ ಮಾಡಬೇಕು, ಅದರಿಂದ ಮನುಷ್ಯರು ಭಾಗ್ಯವಂತರಾಗ್ತಾರೆ. ಶಂಖನೆಂಬ ರಾಜ ಇಲ್ಲಿ ಸ್ನಾನದಿಂದಲೇನೆ ರಾಜ್ಯವನ್ನು ಪಡೆದ. ನಾರಾಯಣ ಎಂಬ ಆಂಗೀರಸ ಸುತನಾಗಿರತಕ್ಕಂಥ ಬ್ರಾಹ್ಮಣ ಈ ವಿಶೇಷವಾಗಿರತಕ್ಕಂಥ ಸ್ವಾಮಿ ಪುಷ್ಕರಣಿ ತೀರ್ಥದ ಮಹಿಮ ಮತ್ತು ಸ್ನಾನ, ಇದರಿಂದಾಗಿ ಆ ಸ್ನಾನದಿಂದ ಏನು ಅದ್ಭುತವಾದ ಮಹಿಮೆ ಇದೆ ಆ ಮಹಿಮೆಯನ್ನು ತಿಳ್ಕೊಂಡು ವರಂ ಲಬ್ಧ್ವಾ ಹರಿಂ ದೃಷ್ಟ್ವಾ ಜಗಾಮ ಹರಿಮಂದಿರಂ. ವರವನ್ನು ಪಡೆದು ಶ್ರೀಹರಿಯನ್ನು ನೋಡಿ ಶ್ರೀಹರಿಯ ಮಂದಿರಕ್ಕೆ ಹೊರಟ. ಸೀತಾಪತಿ ಶ್ರೀರಾಮಚಂದ್ರನೂ ಸಹ ಇಲ್ಲೇ ಬಂದು ಸ್ನಾನ ಮಾಡಿ ಸೀತೆಯನ್ನು ಪಡೆದ್ನಯ್ಯ. ನಂತರ ಅದರ ಪಶ್ಚಿಮ ದಿಕ್ಕಿನಲ್ಲಿ ವರಾಹದೇವರಿದ್ದಾರೆ, ಧರ ದೇವಿಯನ್ನು ಆಲಿಂಗನ ಮಾಡಿಕೊಂಡಿದ್ದಾರಯ್ಯ. ಅಲ್ಲಿ ಪಿಪ್ಪಲ ವೃಕ್ಷ ಒಂದು ವಿಶೇಷವಾಗಿರತಕ್ಕಂಥ ಅಶ್ವತ್ಥ ವೃಕ್ಷ, ಅದರ ಕೆಳಗೆ ವಿರಾಜಮಾನನಾಗಿದ್ದಾನೆ ಸ್ವಾಮಿ. ಇನ್ನ ಹೇಳ್ತಾ ಇದ್ದಾರೆ, ಈ ಪರ್ವತ ವಿಶೇಷವಾಗಿ 3 ಕೋಟಿ ತೀರ್ಥಗಳಿಗೂ ಹುಟ್ಟು ಸ್ಥಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಬೆಟ್ಟವನ್ನ ಶ್ರೀನಿವಾಸ ಸೇರಿ ಇದು ವೈಕುಂಠಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಸಂತೋಷಭರಿತನಾಗಿ ಅಲ್ಲೂ ಇಲ್ಲೂ ತಿರುಗಾಡಿದ. ತಾನು ಇರಲಿಕ್ಕೆ ಒಂದು ಜಾಗ ಸಿಕ್ಕಿಲ್ಲಂತ ಶ್ರೀನಿವಾಸನಿಗೆ. ಈ ರೀತಿಯಾಗಿ ನೋಡ್ತಾ ನೋಡ್ತಾ ಬಂದಾಗ ಸ್ವಾಮಿ ಪುಷ್ಕರಣಿಗೆ ದಕ್ಷಿಣ ಭಾಗದಲ್ಲಿ ಒಳ್ಳೆ ಹುತ್ತು ಕಾಣುತ್ತಾ ಇದೆ. ಆ ಹುತ್ತನ್ನು ನೋಡಿ ಹೇಗೆ ತಿಂತ್ರಿಣಿ ವೃಕ್ಷ ಮೂಲಸ್ಥಂ, ಒಂದು ಹುಣಸೆ ಗಿಡದ ಬುಡದಲ್ಲಿರತಕ್ಕಂಥ ಒಳ್ಳೆ ಹುತ್ತದು, ಅದನ್ನು ನೋಡಿ ಇದೇ ಒಳ್ಳೆ ಸ್ಥಾನ ಅಂತ ತಿಳ್ಕೊಂಡು ತಾನು ವಿಶೇಷವಾಗಿ ಅಲ್ಲಿ ಸೇರಿಕೊಂಡ. ಅಲ್ಲಿ ಸೇರಿಕೊಂಡಾಗ ಎಷ್ಟು ಕಾಲ ಇದ್ದ ಅಂದರೆ 10,000 ವರ್ಷಗಳ ಕಾಲ ಕಳೆದೋಯ್ತಂತೆ. ನಂತರ ವಿಶೇಷವಾಗಿ ದ್ವಾಪರ ಯುಗ ಮುಗಿದು 28ನೆಯ ಕಲಿಯುಗ ಬಂದಾಗ ಅಲ್ಲಿ ಚೋಳರಾಜ ರಾಜ್ಯವನ್ನು ಆಳ್ತಾ ಇದ್ದ. ನಾಗ ಕನ್ಯೆಯ ಉದರದಲ್ಲಿ ಬಂದವ. ಆತ ಶಾಸನ ಮಾಡುವಾಗ ಈ ಭೂಖಂಡವೆಲ್ಲ ಒಳ್ಳೆ ವಿಶೇಷವಾಗಿರತಕ್ಕಂಥ ಪುಣ್ಯ ಫಲವನ್ನು ಕೊಡತಕ್ಕಂಥದ್ದು. ಆಕಳುಗಳೆಲ್ಲ ತುಂಬ ಹಾಲನ್ನು ಕೊಡ್ತಾ ಇದ್ದವು. ಮಕ್ಕಳು ತಂದೆ ತಾಯಿಗಳಂದ್ರೆ ತುಂಬ ಸಂತೋಷದಿಂದ ನೋಡಿಕೊಳ್ಳುವವರು. ಕಾಲದಲ್ಲಿ ಮಳೆ ಬರ್ತಾ ಇತ್ತು, ಒಳ್ಳೆ ಸಸ್ಯಗಳೆಲ್ಲ ಒಳ್ಳೆ ಧಾನ್ಯವನ್ನು ಕೊಡ್ತಾ ಇತ್ತು. ಇಷ್ಟೆಲ್ಲ ಹೇಳಿದಾಗ ಇಂಥ ಕಾಲದಲ್ಲಿ ಬ್ರಹ್ಮದೇವರೇ ಅಲ್ಲಿಗೆ ವಿಶೇಷವಾಗಿ ಗೋವಿನ ರೂಪದಲ್ಲಿ ಬರ್ತಾ ಇದ್ದಾರೆ. ಆ ಗೋವನ್ನು ಪಾಲನೆ ಮಾಡತಕ್ಕಂಥ ಗೋಪಾಲಿಕಾ ಅಂತ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ. ರುದ್ರದೇವರೇ ಚಿಕ್ಕ ಕರುವಾಗಿ ಬರ್ತಾ ಇದ್ದಾರೆ. ಅವರನ್ನು ಕರ್ಕೊಂಡು ಬಂದು ಮೌಲ್ಯೇನ ಸವತ್ಸಕಾಂ ವಿಕ್ರಿಯಗಾಂ ಮಹಾಲಕ್ಷ್ಮೀ ಜಗಾಮ ನಿಜಧಾಮ ಚ. ಆ ಚೋಳರಾಜನ ಮನೆಗೆ ಬಂದು ತುಂಬ ಚೆನ್ನಾಗಿದೆ ಆಕಳು ಅಂತ ಹೇಳಿ ದುಡ್ಡಿಗೆ ಮಾರಿ ಹೊರಟು ಹೋಗ್ತಾ ಇದ್ದಾಳೆ. ಅವಾಗ ರಾಜ ಅದು ನೋಡಿದ, ತುಂಬ ಸಂತೋಷಪಟ್ಟಂತೆ. ತುಂಬ ಹಾಲು ಕೊಡತಕ್ಕಂಥ ಆ ಒಂದು ಆಕಳನ್ನು ನೋಡಿ ಈ ಆಕಳು ನನ್ನ ಮಗನಿಗಾಗಿರಲಿ ಅಂತ, ಹಾಲಿಗಾಗಿರಲಿ ಅಂದುಕೊಂಡ. ಆಕಳು 2,000 ಆಕಳಿಂದ ಕೂಡಿಕೊಂಡು ನಿತ್ಯ ವೆಂಕಟಾಚಲಕ್ಕೆ ಬರ್ತಾ ಇತ್ತು. ಹೇಗೆ ಬರ್ತಾ ಇತ್ತು? ಸಾಗೌರ ಗಚ್ಚತಿ ನಿತ್ಯಂ ವೈ ರಮಾನಾಥಂ ವಿಚಿನ್ವತಿ. ವಿಶೇಷವಾಗಿ ದೇವರನ್ನು ಹುಡುಕ್ತಾ ಹುಡುಕ್ತಾ ಬರ್ತಾ ಇದ್ದು. ಗೊತ್ತಿಲ್ಲವಾ? ಗೊತ್ತು. ದೇವರನ್ನ ಹುಡುಕಬೇಕಾದ ಕ್ರಮವನ್ನ ಹೇಳಿಕೊಡ್ತಾ ಇದ್ದಾರೆ ಬ್ರಹ್ಮದೇವರು. ಆಕಳು ಮೂಸಿ ನೋಡಿ 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 ನೆಲವನ್ನ ಹೊರಡು. ಹಾಗೆಯೇ ನಾವು ಕೂಡ ದೇವರ ಲಕ್ಷಣಗಳು ಹೇಗಿದ್ದಾನೆ ಹೇಗಿದ್ದಾನೆ ಅಂತ. ಗೋವು ಅಂದರೆ ವೇದಗಳು. ವೇದಗಳು ಹೇಗೆ ಹೋಗ್ತವೆ ಅಂದರೆ ದೇವರ ಲಕ್ಷಣಗಳನ್ನು ಚೂರು 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 ಹೇಳುವುದರ ಮೂಲಕ ದೇವರನ್ನ ತೋರು. ಆ ಥರ ಭಗವಂತನ ನೋಡಿ ಸ್ವಲ್ಪ ಕಾಲಕ್ಕೆ ಸಂತೋಷದಿಂದ ಬ್ರಹ್ಮದೇವರು ತಮ್ಮ ಹಾಲಿಂದ ಅಭಿಷೇಕ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ನಿತ್ಯವೂ ದೇವರಿಗೆ ಅಭಿಷೇಕ ಮಾಡಿ ಹೋಗ್ತಾ ಇದ್ದಾರೆ. ಮನೆಯಲ್ಲಿ ಒಂದು ತೊಟ್ಟು ಹಾಲು ಕೊಡ್ತಾ ಇಲ್ಲ, ತೋರಿ ಕೊಡ್ತಾ ಇದ್ದಾರೆ. ನಮಗೆ ದೇವರು ಕೊಟ್ಟದ್ದನ್ನು ದೇವರಿಗೆ ಪೂರ್ಣ ಕೊಟ್ಟು ಬಿಡಬೇಕು, ಬೇರೆಯವರಿಗೆ ಬೇಡ ಅಂತ ಸಿಟ್ಟು ಬಂತು ರಾಜನ ಹೆಂಡತಿಗೆ. ಬಡೀತಾ ಇದ್ದಾಳೆ, ಅವನನ್ನ ಚರ್ಮದ ಹಗ್ಗದಿಂದ ಚಾವಟಿಯಿಂದ ಹೊಡಿತಾ ಇದ್ದಾಳೆ. ನೀನೇ ಕುಡಿತಾ ಇದೆಯೋ, ಕರು ಕುಡಿತಾ ಇದೆಯೋ, ಅಥವಾ ಆಗಳೇ ಕುಡಿಯುತ್ತೋ ಹೇಳು ಅಂತ ಹೇಳಿದಾಗ ಭಯದಿಂದ ಹೇಳ್ತಾನೆ, ನಂಗೇನು ಗೊತ್ತಿಲ್ಲ, ನಾನು ಕುಡಿಯಲ್ಲ, ಸ್ವಯಂ ಪಿಬದಿವ ಧೇನು ವತ್ಸೋವ ಇತಿ ನವಿದ್ಮಹೆ, ತಾನೇ ಕುಡಿಯುತ್ತೋ ಆ ಕರು ಕುಡಿಯುತ್ತೋ ನಂಗೇನು ಗೊತ್ತಮ್ಮ ಅಂತಂದ. ಆ ಮಾತನ್ನ ಕೇಳಿ ಅವನನ್ನ ಬಡಿಸಿದ್ಲು. ನಂತರ ಅವನಿಗೆ ಸಿಟ್ಟು ಬಂತು, ಇದರಿಂದಾಗಿ ನಾನು ಪೆಟ್ಟು ತಿಂದೆ ಅಂತ ಹೇಳಿ ಕುತ್ತಿಗೂ ಕಾಲಿಗೂ ಹಗ್ಗದಿಂದಾಗಿ ಕಟ್ಟಿ ತಾನು ಹಿಂದೆ ಹೋಗ್ತಾ ಇದ್ದಾನೆ. ಆಕಳು ತಾನಾಗಿ ಬಂದು ಅಭಿಷೇಕವನ್ನ ಮಾಡಿದನ್ನು ನೋಡಿದ. ಸಿಟ್ಟಿನಿಂದ ಕೈಯಲ್ಲಿರುವ ಕೊಡಲಿಯಿಂದ ಹೊಡಿಲಿಕ್ಕೆ ಹೋದಾಗ ಭಗವಂತ ಆಕಳನ್ನು ತಪ್ಪಿಸಿ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ, ಒಂದು ತುಳಸಿ ದಳದಿಂದ ಯಾರಾದರೆ ಭಕ್ತಿಯಿಂದ ಪೂಜಾ ಮಾಡುತ್ತಾರೋ ರಕ್ಷಣೆ ಮಾಡುತ್ತೇನೆ ಅಂತ ನಾನು ಪಣ ತೊಟ್ಟಿದ್ದೇನೆ. ಈ ಆಕಳಾದರೂ ನಿತ್ಯ ನನ್ನ ಆಕಳದ ಕ್ಷೀರಧಾರೆಯಿಂದ ಪೂಜಾ ಮಾಡುತ್ತಾ ಇದೆ, ಆದ ಕಾರಣದಿಂದ ನಾನು ರಕ್ಷಣೆ ಮಾಡಲೇಬೇಕು ಅಂತ ವಿಶೇಷವಾಗಿ ಸ್ವಾಮಿ ಆ ಪೆಟ್ಟನ್ನು ಸ್ವೀಕಾರ ಮಾಡಿದ. ಪೆಟ್ಟಿಲ್ಲ ದೇವರಿಗೆ, ಆದರೆ ದೇವರ ನಾಟಕ ಆಡ್ತಾ ಇದ್ದಾನೆ. 7 ತಾಳೆಮರದಷ್ಟು ಎತ್ತರ ವಿಶೇಷವಾಗಿ ರಕ್ತ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ನಂತರ ಅದನ್ನು ನೋಡಿ ಆ ಗೋಪಾಲಕ ಅಲ್ಲೇ ಸುತ್ತು ಹೋಗ್ತಾ ಇದ್ದಾನೆ. ಆಕಳು ಕೆಳಗೆ ಬಂದು ರಾಜನ ಸುತ್ತು ವಿಶೇಷವಾಗಿ ಲುಟಂತೀಂ ವಿಶೇಷವಾಗಿ ಹೆದರಿದಂತೆ ಬಂದು ರಾಜನ ಸುತ್ತು ತಿರುಗ್ತಾ ಇದೆ ಆಕಳು. ಅದನ್ನು ನೋಡಿ ಇನ್ನೊಬ್ಬ ಚಾರನಿಗೆ ಹೇಳ್ತಾನೆ ರಾಜ, ಈ ಆಕಳು ಯಾಕೆ ಈ ಥರ ತಿರುಗ್ತಾ ಇದೆ, ತನ್ನ ಗೋವುಗಳನ್ನು ಬಿಟ್ಟು ಬಂದಿದೆ, ಹೋಗಿ ಆ ಗೋವುಗಳಿಗೆ ಇದನ್ನು ಸೇರಿಸು, ಏನಾಗಿದೆ ನೋಡಿವಾ ಅಂತ ಹೇಳಿದಾಗ ಅವನು ವಿಶೇಷವಾಗಿ ಬಂದ. ಅಲ್ಲಿ ಧೇನು ಪಾಲಕ ಸತ್ತು ಬಿದ್ದುದನ್ನು ನೋಡುತ್ತಾ ಇದ್ದಾನೆ. ಆ ಹುತ್ತಿನಿಂದ ರಕ್ತದ ವೃಷ್ಟಿ ಘೋರವಾಗಿ ಬರ್ತಾ ಇದೆ ನೋಡಿ ಅಲ್ಲಿಗೆ ರಾಜನಿಗೆ ಹೇಳ್ತಾ ಇದ್ದಾರೆ. ರಾಜ ವಿಶೇಷವಾಗಿ ನರಯಾನದಲ್ಲಿ ಬರ್ತಾ ಇದ್ದಾನೆ. ನೋಡಿ ಆ ವಿಶೇಷವಾದ ಗೋಪಾಲ ಸತ್ತು ಬಿದ್ದಿರೋದು, ಆ ವಾಲ್ಮೀಕಿ ರಂಧ್ರದಿಂದ ರಕ್ತ ಬರ್ತಾ ಇರೋದು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾನೆ. ಇದೇನಿದು, ಕಿಮಿದಂಭೋ ಮಹತ್ ಕಷ್ಟಂ ಕೇನ ಪಾಪೇನ ವೈಕೃತಂ ಧೇನುಪಾಲಸ್ಯ ಮರಣಂ ವಾಲ್ಮೀಕಂ ರಕ್ತಪೂರಿತಂ ಗವಾ ವೃತ್ತಾಂತ ಕಥನಂ ಕಿಮಿದಂ ವೆಂಕಟಾಚಲೆ. ಏನಿದು ವಿಶೇಷವಾಗಿ ಯಾವ ಕಷ್ಟ ಬಂತು, ಯಾರು ಈ ಥರ ಮಾಡಿದ್ರು ರಕ್ತ ಬರಲಿಕ್ಕೆ ಕಾರಣ? ಅಷ್ಟೇ ಅಲ್ಲ, ಆಕಳು ಬಂದು ಇವೆಲ್ಲ ಹೇಳೋದೇನು, ಏನು ನಡೀತಾ ಇದೆ ವೆಂಕಟಾಚಲದಲ್ಲಿ ಅಂತ ಹೇಳಿದಾಗ ಸ್ವಾಮಿ ಆ ಹುತ್ತನ್ನು ಒಡೆದುಕೊಂಡು ಮೇಲಕ್ಕೆ ಬರ್ತಾ ಇದ್ದಾನೆ. ಸುಂದರನಾಗಿದ್ದಾನೆ, ನೀಲ ವರ್ಣ, ಆ ಪೆಟ್ಟಿನ ನೋವಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತೆ ಮಹಾನುಭಾವನಿಗೆ. ಪೆಟ್ಟೇ ಇಲ್ಲದವ ಪೆಟ್ಟಿದ್ದಂತೆ ನಾಟಕ ಆಡ್ತಾ ಇದ್ದಾನೆ. ನಂತರ ವಿಶೇಷವಾಗಿ ಶಂಖಚಕ್ರಗಳನ್ನು ಹಿಡ್ಕೊಂಡಿದ್ದಾನೆ, ರಕ್ತ ಬರ್ತಾ ಇದೆ ಪೆಟ್ಟಿನಿಂದ, ಕಣ್ಣೀರು ಆ ರಕ್ತವನ್ನು ತೊಳಿತಾ ಇದೆ, ಹೇಳ್ತಾ ಇದ್ದಾನೆ. ವಿಶೇಷವಾಗಿ ತುಂಬಾ ನಿಷ್ಠುರವಾಗಿ ಮಾತಾಡ್ತಾ ಇದ್ದಾನೆ, ಪಾಪಿಷ್ಠೋದಿ ದುರಾಚಾರ ರಾಜ್ಯೈಶ್ವರ್ಯ ಮದೋದ್ಧತ ಅನಾಥಂ ಭಕ್ತಿಹೀನಂ ಮಾಂ ದರಿದ್ರಂ ವನಚಾರಿಣಂ. ಎಂಥ ಪಾಪಿಷ್ಟನಯ್ಯ, ನನಗೆ ರಾಜ್ಯದ ಐಶ್ವರ್ಯ ಜಾಸ್ತಿ ಆಗಿದೆ, ಮದ ಜಾಸ್ತಿ ಆಗಿದೆ ನನಗೆ, ನಾನೆಂಥವನು ಗೊತ್ತಾ? ಅನಾಥ, ಯಾರಿಲ್ಲದವ, ಭಕ್ತಿಹೀನಂ, ಅನ್ನ ಇಲ್ಲದವ. ಸತ್ಯ, ಇವನಿಗೆ ನಾಥರಿಲ್ಲ ಅಂದರೆ ಇವನಿಗೆ ಇವನ ಮೇಲೆ ವಾಸ ಯಾರೂ ಇಲ್ಲ, ಇವನೇ ಸ್ವತಂತ್ರ. ಭಕ್ತಿಹೀನಂ, ಮೀಕೆಲ್ಲರಂತೆ ಅನ್ನ ಇದ್ದವನಲ್ಲ ನಾನು. ದರಿದ್ರಂ ವನಚಾರಿಣಂ, ದರಿದ್ರನೊಳಗಿದ್ದುಕೊಂಡು ದರಿದ್ರ ಅಂತ ಕರೆಸಿಕೊಳ್ಳುವಂಥವ, ವನದಲ್ಲಿ ತಿರುಗಾಡುವಂಥವ, ಮಾತಾ ಪಿತೃವಿಹೀನಂ ಚ ಭಾರ್ಯಾ ಬಂಧು ವಿವರ್ಜಿತಂ. ತಂದೆ ತಾಯಿಗಳೇ ಇಲ್ಲ, ಹೌದು, ದೇವರಿಗೆ ತಂದೆ ಇಲ್ಲ ತಾಯಿ ಇಲ್ಲ, ಅವನೇ ಜಗತ್ತಿಗೆ ತಂದೆ ತಾಯಿ. ಹೆಂಡತಿ ಇಲ್ಲ, ಬಂಧುಗಳಿಲ್ಲ, ಯಾಕೆಂದ್ರೆ ಎಲ್ಲರಿಗೂ ಅಯ್ಯೋ ನನಗೆ ಹೆಂಡತಿ ಅಂತ ಯಾವ ವಿಶೇಷವಾದ ಲಾಭಾದಿಗಳನ್ನು ಆಶಿಸಿ ಗಂಡ ಹೆಂಡತಿ ಅಂತ ಮದುವೆ ಆಗ್ತಾರೋ ಒಬ್ಬರಿಗೊಬ್ಬರು, ಅದು ದೇವರಲ್ಲಿಲ್ಲ, ದೇವರಿಗೆ ಯಾರೂ ಬೇಕಾಗಿಲ್ಲ. ಅದಕ್ಕೆ ಅವನಿಗೆ ಹೆಂಡತಿ ಅಂತಿಲ್ಲ, ಅದ ಮೇಲೆ ವಿಶೇಷವಾಗಿ ಬಂಧುಗಳಿಲ್ಲ, ಅವನ ರೂಪವೇ ಅವನಿಗೆ ಹೆಂಡತಿ, ಅವನ ರೂಪವೇ ಅವನಿಗೆ ಬಂಧು. ಸುಭ್ರಾತೃಹೀನಂ, ಅಣ್ಣತಮ್ಮಂದ್ರಿಲ್ಲ, ಯಾಕೆ ಅವನಿಗೆ ಅವನೇ ಅಣ್ಣ ತಮ್ಮ ಇಲ್ಲ. ನನ್ನ ಬಡದನಯ್ಯ, ಇಂಥ ಏನೂ ಇಲ್ಲದವನನ್ನ ಆ ಧೇನುಪಾಲನ ಆಯುಧದಿಂದ ಬಂದಿರೋ ಆಗಿರ್ತಕ್ಕಂಥ ಪೆಟ್ಟಿನಿಂದ ತುಂಬಾ ದುಃಖ ಆಗ್ತಾ ಇದೆ, ತಲೆ ಒಡೆದು ಹೋಗಿದೆಯಯ್ಯ, ಅವನು ದಯೆ ಇಲ್ಲ ಅವನಿಗೆ. ಅವನು ಮಾಡಿದ ಪಾಪ ನಿಂದೆ, ಯಾಕೆ ಯಜಮಾನನಿಗೆ ಈ ವಿಶೇಷವಾಗಿರತಕ್ಕಂಥ ಸ್ತ್ರೀ ಪುತ್ರಾದಿಗಳು ಹಾಗೆ ಕೆಲಸ ಮಾಡುವವರು ಏನು ಕರ್ಮ ಮಾಡುತ್ತಾರೋ ಅವೆಲ್ಲ ಅವನಿಗೆ, ಪಾಪ ಎಲ್ಲ ಅವನಿಗೆ ಬರುತ್ತೆ. ಆದ್ದರಿಂದ ನಿನಗೆ ಶಾಪ ಕೊಡ್ತಾ ಇದ್ದೇನೆ. ಪಿಶಾಚೋ ಭವ ದುರ್ಬುದ್ಧೇ ಮತ್ ದುಃಖಾಧಾನ ಕರ್ಮಣ ಇತ್ತಂ ಶಪ್ತೋ ನೃಪ ಶ್ರೇಷ್ಠ ಪಪಾದ ಭವಿ ಮೂರ್ಛಿತ. ಈ ರೀತಿಯಾಗಿ ಶಾಪಕ್ಕೆ ತುತ್ತಾಗಿ ಬಿದ್ದು ಹೋಗ್ತಾ ಇದ್ದಾನೆ ರಾಜ. ಒಂದು ಮುಹೂರ್ತದೊಳಗೆ ಎದ್ದು ನಿಂತು ದೇವರಿಗೆ ಕೈ ಜೋಡಿಸಿ ಕೇಳಿಕೊಳ್ತಾ ಇದ್ದಾನೆ. ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೇ ವೈಕುಂಠಗಿರಿ ಮಾಹಾತ್ಮ್ಯೇ ಸ್ವಾಮಿ ತೀರ್ಥ ಪಶ್ಚಿಮ ತೀರಸ್ಥ ವಾಲ್ಮೀಕಾ ವಾಲ್ಮೀಕಾತ್ ಶ್ರೀನಿವಾಸ ಆವಿರ್ಭಾವ ವರ್ಣನಂ ನಾಮ ತೃತೀಯೋಧ್ಯಾಯ. ಭವಿಷ್ಯೋತ್ತರ ಪುರಾಣದಲ್ಲಿ ವೈಕುಂಠಗಿರಿ ಮಾಹಾತ್ಮ್ಯ, ಅಲ್ಲಿ ಹುತ್ತಿನಿಂದ ಶ್ರೀನಿವಾಸ ಹೊರಗೆ ಬರೋದು ಎಂಬ ಮೂರನೆಯ ಅಧ್ಯಾಯವನ್ನು ಪೂರ್ಣಗೊಳಿಸಿ ಮತ್ತು ನಾಲ್ಕನೆಯ ಅಧ್ಯಾಯವನ್ನು ಹೇಳ್ತಾ ಇದ್ದಾನೆ ರಾಜ. ಕೇಳ್ತಾ ಇದ್ದಾನೆ, ಕಿಮರ್ಥಂ ಶಪ್ತವಾನ್ ದೇವ, ದೇವ ಹಿ ಅಪರಾಧ ವರ್ಜಿತಂ. ನಂದೇನು ಅಪರಾಧ ಇದೆಯಾ, ಅವನೇನು ಬಂದು ಮಾಡಿದಕ್ಕೆ ನನ್ನ ಶಾಪ ಕೊಟ್ಟಿದ್ಯಾ? ಚೂರು ವಿಚಾರ ಮಾಡಿದ ಹರಿಯೇ, ವ್ಯವಿಚಾರ್ಯ ಅಂದ್ರೆ ಚೂರು ವಿಚಾರ ಮಾಡಿಲ್ಲ ಅಂತ ಒಂದು, ಅಶೇಷತಃ ವಿಚಾರ್ಯ ಅಂದರೆ ಚೆನ್ನಾಗಿ ವಿಚಾರ ಮಾಡಿಯೇ ಕೊಟ್ಟಿದ್ದೇವೆ ಮಹಾರಾಜ, ನನ್ನ ಕರ್ಮ ಇದೆ, ನಿನಗೆ ದುಃಖಕರವಾದು ಮಾಡಬೇಕು ಅಂತ ನನಗೇನು ಗೊತ್ತಿಲ್ಲಯ್ಯ, ಎಂಥ ದುಃಖ ಬಂತು ನನಗೆ, ನಿನ್ನ ಶಾಪದಿಂದಾಗಿ ನಾನು ಪಿಶಾಚಿ ಆಗ್ತಾ ಇದ್ದೇನಲ್ಲ. ಅವಾಗ ಶ್ರೀನಿವಾಸ ಹೇಳ್ತಾ ಇದ್ದ, ತನ್ನನ್ನು ತಾನು ಬೈಕೊಳ್ತಾನೆ ಮೇಲ್ನೋಟಕ್ಕೆ. ಪಾಪಿಷ್ಟೋಹಂ ದುರಾಚಾರೋಸ್ಮಿ ಅಭಿಚಾರಿ ನೃಪೋತ್ತಮ ಅಜ್ಞಾನೇನಾತಿ ದುಃಖೇನ ವೃಥಾ ಶಾಪೋ ಮಯಾರ್ಪಿತ. ಹೇ ರಾಜ, ರಾಜಶ್ರೇಷ್ಠ, ನಾನು ಮಹಾಪಾಪಿ, ದುರಾಚಾರ, ಅವಿಚಾರಿ, ವಿಚಾರವೇ ಮಾಡಲ್ಲ ನಾನು. ಅಜ್ಞಾನದಿಂದ ನಾನು ಈ ಶಾಪವನ್ನು ಕೊಟ್ಟಿದ್ದೇನೆ. ಅಲ್ಲಿ ಹೇಳ್ತಾರೆ ಶ್ರೀನಿವಾಸ ಪಾಪಿಷ್ಟ ಹೇಗಾದ, ಹೇಳ್ತಾರೆ ದೇವರು ಪಾಪಿಷ್ಠ ಅಂದ್ರೆ ಪಾಪಗಳು ಮಾಡಿದವ ಪಾಪಿಷ್ಠ ಅಂತ ಆ ಅರ್ಥ ಅಲ್ಲ. ಪಾಪಿಗಳೊಳಗೆ ಇರ್ತಾನೆ, ಅವರಿಂದ ಪಾಪ ಮಾಡಿಸ್ತಾನಾದ್ದರಿಂದ ದೇವರಿಗೆ ಪಾಪಿಷ್ಠ. ಪಾಪಿಷು ತಿಷ್ಠತೀತಿ ಪಾಪಿಷ್ಠ ಅಂತ. ದುರಾಚಾರ ಅಂದ್ರೆ ದುರ್ಭರವಾದ ಆಚಾರ, ದೇವರು ಮಾಡುವಷ್ಟು ಆಚಾರ ಯಾರು ಮಾಡ್ಲಿಕ್ಕಿಲ್ಲ. ಅವಿಚಾರಿ, ವಿಚಾರವೇ ಮಾಡಲ್ಲ ನಾನು ಅಂದ್ರೆ, ಅವಿಚಾರಿ ಅಂದ್ರೆ ಅಶೇಷತಃ ವಿಚಾರಿ, ಪೂರ್ಣವಾಗಿ ನೋಡಿದ ನೋಡದೆ ಹೊರತು ನಾನೇನು ಮಾಡಲ್ಲ. ಅಜ್ಞಾನೇನ ಅತಿ ದುಃಖೇನ ಅಂದ್ರು. ಹೇಳ್ತಾರೆ ದೇವರಿಗೆ ಅಜ್ಞಾನ ಎಲ್ಲಿಂದ ಬರಬೇಕು? ಹೇಳ್ತಾರೆ ಅಜ್ಞಾನ ಅಂದ್ರೆ ಅಶೇಷ ಜ್ಞಾನ. ಅತಿ ದುಃಖೇನ ಅಂದ್ರೆ ದುಃಖವನ್ನ ಅತೀತ ಭಗವಂತ ದುಃಖ ದಾಟಿಕೊಂಡಿದ್ದೇನೆ ಅಂತ ಈ ಅರ್ಥಗಳನ್ನ ಹೇಳಬೇಕಷ್ಟೇ ಹೊರತು ದೇವರಿಗೆ ಅಜ್ಞಾನ ಅತ್ಯಂತ ದುಃಖ ಇದೆ ವಿಚಾರವೇ ಮಾಡಲ್ಲ ದುರಾಚಾರಿ ಪಾಪಿಷ್ಠ ಅಂತ ಈ ರೀತಿ ಯಾರು ತಿಳ್ಕೊಳ್ತಾರೋ ಅವರೊಂದು ಅಂತಮಸ್ತಿಗೆ ಹೋಗ್ತಾರೆ. ದೇವರಿಗೆ ಅಂಥದ್ದಿಲ್ಲ. ನನ್ನ ಶಾಪ ಸುಳ್ಳಾಗಲ್ಲಯ್ಯ, ನೋಡು ನೀನು ಭಕ್ತ, ನಿನ್ನ ಮೇಲೆ ವಾತ್ಸಲ್ಯ ನನಗಿದೆ, ನನಗೂ ದುಃಖ ಆಗ್ತಾ ಇದೆ. ಈ ಪಿಶಾಚಿಯಾಗಿ ಎಷ್ಟು ಕಾಲ ಇರಬೇಕು ಅಂದ್ರೆ ಯಾವತ್ ಕಲಿಯುಗಂ ತಿಷ್ಠೆ ತಾವತ್ ದುಃಖಿ ಭವ ಪ್ರಭೋ ಅಂದ್ರು. ಕಲಿಯುಗ ಎಷ್ಟು ಕಾಲ ಇರುತ್ತೋ ಅಷ್ಟು ಕಾಲ ಇರಯ್ಯ ನೀನು ಅಂದ್ರು. ಅವರ ಹಿಂದಿನ ಕರ್ಮಾನುಸಾರ ಸ್ವಾಮಿ ಕೊಟ್ಟದ್ದದು. ಅವರ ಆ ರೀತಿಯಲ್ಲಿ ಪಿಶಾಚಿಯಾಗಿದ್ದುಕೊಂಡು ಯಾರು ಯಾರು ಹರಿಭಕ್ತರು ಬರ್ತಾ ಇರ್ತಾರೆ ಅವರಿಗೇನು ದುಷ್ಟ ಪಿಶಾಚಾದಿಗಳ ಕಾಟ ಬರ್ತಾ ಇರುತ್ತೆ ಅವೆಲ್ಲ ಪರಿಹಾರ ಮಾಡುತ್ತಾರೆ ಎಂಬುದನ್ನು ಹೇಳ್ತಾರೆ. ನಂತರ ಹೇಳ್ತಾ ಇದ್ದಾನೆ ಶ್ರೀನಿವಾಸ, ಮುಂದೆ ಆಕಾಶ ರಾಜ ಅಂತ ಬರ್ತಾನಯ್ಯ, ಆತ ನನಗೆ ಕನ್ಯೆಯನ್ನು ದಾನ ಮಾಡ್ತಾನೆ ಪದ್ಮಾವತಿಯನ್ನ. ಕನ್ಯಾ ಪ್ರದಾನ ಕಾಲದಲ್ಲಿ ನನಗೆ ವಿಶೇಷವಾಗಿ ವರದಕ್ಷಿಣೆಯನ್ನು ಕೊಡ್ತಾನೆ. 100 ಭಾರ ಇರತಕ್ಕಂಥ, ಭಾರ ಅಂದ್ರೆ ಬಂಗಾರನ ಅಳಿಯುವಂತ ಒಂದು ಮಾನ, ಅಂತಹ ಕಿರೀಟವನ್ನು ಕೊಡ್ತಾನೆ. ರತ್ನ ವಜ್ರದಿಂದ ಕೂಡಿಕೊಂಡಿದ್ದು. ಶುಕ್ರವಾರ ಸಾಯಂಕಾಲ ಕಿರೀಟ ನಾನು ಧಾರಣೆ ಮಾಡುತ್ತೇನೆ. ಆ ಕಿರೀಟ ಧಾರಣೆ ಮಾಡಿದ್ದಕ್ಕೆ ನನ್ನ ಕಣ್ಣು ತೆರಡೂ ಕಣ್ಣಲ್ಲಿ ನೇತ್ರದಲ್ಲಿ ವಿಶೇಷವಾಗಿ ಜಲ ತುಂಬುತ್ತೆ. ಎಷ್ಟು ಹೊತ್ತು ಅಂದ್ರೆ ಹೇಳ್ತಾ ಘಟಿಕಾ ಷಟ್ಕ ಮಾತ್ರಂತೆ ಸುಖಂ ತತ್ರ ಭವಿಷ್ಯತಿ. ಅಲ್ಲಿ 6 ಘಳಿಗೆಗಳ ಕಾಲ ನನ್ನ ಕಣ್ಣಲ್ಲಿ ನೀರು ತುಂಬುತ್ತಯ್ಯ, ಅಷ್ಟು ಕಾಲ ನಿನಗೆ ಸುಖ ಆಗುತ್ತೆ ಅಂತ ಹೇಳಿ ಭಗವಂತ ರಾಜನಿಗೆ ವಿಶೇಷವಾಗಿರತಕ್ಕಂಥ ಕಾಲಾವಧಿಯನ್ನು ಮಾಡಿ ತನ್ನ ಅವತಾರ ಪ್ರಯೋಜನವನ್ನು ಹೇಳಿ ಸ್ವಾವತಾರಸ್ಥ ಚರಿತಂ ಕಲೌ ಕನ್ಯಾ ಪರಿಗ್ರಹಂ, ವಿಶೇಷವಾಗಿರತಕ್ಕಂಥ ಅವತಾರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಈ ಕಲಿಯುಗದಲ್ಲಿ ಕನ್ಯೆಯನ್ನು ಪರಿಗ್ರಹ ಮಾಡಲಿಕ್ಕೆ ಶ್ರೀನಿವಾಸ ಬರೋದು ಅಂತ ಈ ರೀತಿಯಾಗಿ ಭಗವಂತ ಅಲ್ಲೇ ಇದ್ದ. ಇದ್ದೇನು ಮಾಡಿದ, ತನ್ನ ಪೆಟ್ಟಾದಂತೆ, ಪೆಟ್ಟೇ ಇಲ್ಲ ಅವನಿಗೆ, ಪೆಟ್ಟಾದಂತೆ ತೋರತಾ ಇದ್ದಾನೆ. ಆ ಪೆಟ್ಟಿಗೆ ಒಂದು ಔಷಧವನ್ನ ಹೇಳಬೇಕು ಅಂತ ಬೃಹಸ್ಪತ್ಯಾಚಾರನ ನೆನೆಸಿದಾಗ ಅವರು ಬಂದು ಔಷಧಂ ವದಮೇ ಧೃತಂ, ಔಷಧ ತಂದುಕೊಡು ಅಂತ ಹೇಳಿಲ್ಲ, ಹೇಳು ಅಂದ್ರು. ಅವಾಗ ಅವರು ಹೇಳ್ತಾ ಇದ್ದಾರೆ, ಅಪ್ಪ ವಿಶೇಷವಾಗಿರತಕ್ಕಂಥ ಎಕ್ಕೆ ಗಿಡದ ಹತ್ತಿ, ಹತ್ತಿ ಗಿಡದ ಹಾಲು ಸೇರಿಸಿ ಆ ಬತ್ತಿಯನ್ನ ನಿನ್ನ ತಲೆ ಮೇಲೆ ಗಾಯಕ್ಕಿಡಬೇಕಪ್ಪ, ಅದು ಸರಿ ಹೋಗುತ್ತೆ ಅಂತ ಹೇಳಿದಾಗ ಶ್ರೀನಿವಾಸ ದಿನಾಗ್ಲೂ ಹಾಗೆ ಹೋಗಿ ಬಂದು ಮಾಡುತ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಇದ್ದ ಸ್ವಾಮಿ ಕೌಸಲ್ಯ ಕೀಟಕ ಗ್ರಹಂ ತಿಂತ್ರಿಣಿ ದಶದಿಗ್ರಥಃ ಗಿರಿರೂಪೋ ಅನುಜ ಸಾಕ್ಷಾತ್ ಅಯೋಧ್ಯಾ ಭೂದದಿತ್ಯಕ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಕೌಸಲ್ಯೆಯೇ ಆ ಹುತ್ತಿನ ರೂಪದಲ್ಲಿದ್ಲು, ಹುಣಸೆ ಗಿಡದ ರೂಪದಲ್ಲಿ ದಶರಥ ರಾಜನೇ ಬಂದಿದ್ದ, ಬೆಟ್ಟದ ರೂಪದಲ್ಲಿ ಲಕ್ಷ್ಮಣನೇ ಇದ್ದ. ಅದು ಅಯೋಧ್ಯಕ್ಕಿಂತ ಜಾಸ್ತಿ ಆಗಿತ್ತಯ್ಯ. ಅದಕ್ಕೆ ಅಲ್ಲಿ ರಾಮರೂಪದಿಂದಲೂ ಕೂಡ ಒಂದು ಮೂರ್ತಿ ಇದೆ, ಬ್ರಹ್ಮದೇವ ಕರಾರ್ಚಿತ. ಪುನರ್ವಸು ನಕ್ಷತ್ರದಲ್ಲಿ ಆ ದೇವರು ಹೊರಗೆ ಬರ್ತಾರೆ ವಿಶೇಷವಾಗಿ ಈ ಉತ್ಸವಕ್ಕೆ. ಹಾಗೆ ದೇವಕಿಯ ವಾಲ್ಮೀಕವಾಗಿ ರೂಪದಲ್ಲಿದ್ದು, ವಸುದೇವನೇ ಅಲ್ಲಿ ಹುಣಸೆ ಗಿಡದ ರೂಪದಲ್ಲಿದ್ದ, ಬಲರಾಮನೇ ಶೇಷಶೈಲ ಆಗಿದ್ದ. ನಂತರ ಮಥುರೆಯೇ ವೆಂಕಟಾಚಲ, ಸ್ವಾಮಿ ಪುಷ್ಕರಣಿಯೇ ಯಮುನ, ಯಾದವರೇ ಮೃಗಗಳು, ಗೋಪಿಕಾದಿಗಳೇ ಪಕ್ಷಿಗಳು. ಈ ರೀತಿಯಲ್ಲಿ ಕೃಷ್ಣ ರೂಪದಿಂದ ಅಲ್ಲಿದ್ದ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇವಂ ವೇದಮಯ ಸಾಕ್ಷಾತ್ ಗಿರಿಯಿಂದ ಪನ್ನಗಾಚಲ, ವೇದವೇ ಸಾಕ್ಷಾತ್ತಾಗಿ ವೇದಾಭಿಮಾನಿಗಳು ನಿಂತಿರತಕ್ಕಂಥದ್ದು ಈ ಬೆಟ್ಟ. ಹೇಳ್ತಾರೆ ಆ ದೇವರ ಸುತ್ತೂ ಇರತಕ್ಕಂಥ ಆ ಹುತ್ತು ವೈಕುಂಠಕ್ಕಿಂತ ಜಾಸ್ತಿ ಆಯಿತು. ಸುವರ್ಣ ಮುಖರಿ ನದಿಯೇ ವಿರಜಾ ನದಿ, ವೈಕುಂಠಗಿರಿ ವಾಸುದೇವೆ ಅಂದ್ರೆ ವಿಶೇಷವಾಗಿ ವೆಂಕಟಗಿರಿಯೇ ವೈಕುಂಠ, ವಾಸುದೇವನೇ ರಮಾಪತಿ ಅಂತ ಹೇಳ್ತಾ ಇದ್ದಾರೆ. ಮುಕ್ತ ಬ್ರಹ್ಮರು ಪಕ್ಷಿಗಳಾಗಿ ಬರ್ತಾ ಇದ್ದಾರೆ. ಮುಕ್ತ ರುದ್ರರೆಲ್ಲ ವಿಶೇಷವಾಗಿ ಮೃಗಗಳಾಗ್ತಾ ಇದ್ದಾರೆ, ಮೃಗೋತ್ತಮರಾಗ್ತಾ ಇದ್ದಾರೆ, ಸನತ್ ಕುಮಾರಾದಿಗಳೆಲ್ಲ ವಾನರರಾಗಿ ಬರ್ತಾ ಇದ್ದಾರೆ. ಇನ್ನ ಚೆನ್ನಾಗಿ ಹೇಳ್ತಾರೆ, ಈ ಮನುಷ್ಯ ದೇಹವನ್ನು ಪಡೆದು ಯಾರಾದರೆ ಮನುಷ್ಯ ವೆಂಕಟಾಚಲಕ್ಕೆ ಹೋಗಬೇಕು ಅಂದುಕೊಡ್ತಾನೋ ಅವನು ಬಹಳ ಧರ್ಮಿಷ್ಠ, ಅವನು ಎಲ್ಲ ಸತ್ಕರ್ಮಗಳನ್ನು ಮಾಡಿದವ ಅಂತ ಹೇಳ್ತಾ ಇದ್ದಾರೆ. ಪ್ರೀತೋ ಭವೇ ಧರ್ಮನಾಥ ಸರ್ವದೇವ ನಮಸ್ಕೃತ. ಯಾರು ವೆಂಕಟಾದ್ರಿಗೆ ಹೋಗಬೇಕು ಹೋಗಬೇಕು ಅಂದುಕೊಳ್ತಾರೋ ಅವನಿಗೆ ದೇವರು ಸಂಪೂರ್ಣ ಪ್ರೀತನಾಗ್ತಾನೆ. ಬರೀ ಹೋಗುವುದು ಅಂತ ಮನಸ್ಪೂರ್ವಕವಾಗಿ ಹೇಳಬೇಕು ಅಂತ. ಶ್ರೀ ವೆಂಕಟಾದ್ರೇ ಮಹಿಮಾನಮೋತ್ತಮಂ ಜಾನಂತಿ ತೇ ಬ್ರಹ್ಮ ಶಿವೇಂದ್ರ ಪೂರ್ವಕಾಃ ಕಿಮಲ್ಪ ವೀರ್ಯಾಃ ಮನುಜಾಸ್ತಮೋ ಗತಾಃ ಜಾನಂತಿ ವಿಷ್ಣೋ ಸ್ಥಲಮದ್ಭುತಂ ಹಿತತ್. ಅತ್ಯಲ್ಪ ವೀರ ಇವರಿ ಅಂದ್ರೆ ಏನೂ ಶಕ್ತಿ ಇಲ್ಲದೆ ಇರತಕ್ಕಂತಹ ಮನುಷ್ಯರಿಗೆ ಏನು ಗೊತ್ತಾಗುತ್ತಯ್ಯ? ದೇವರ ಆ ವೆಂಕಟಾದ್ರಿಯ ಮಹಿಮೆ, ಉತ್ತಮವಾದ ಮಹಿಮೆ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳಿಗೆ ಗೊತ್ತಾಗುತ್ತಷ್ಟೇ, ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದಲ್ಲಿ. ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮ್ಯೆ ಶ್ರೀನಿವಾಸ ಕೃತ ಶಾಪ ಹೇತು ಉಪನ್ಯಾಸಾದಿ ವರ್ಣನಂ ನಾಮ ಚತುರ್ಥೋಧ್ಯಾಯ. ಶ್ರೀನಿವಾಸ ಆ ರಾಜನಿಗೆ ಶಾಪ ಕೊಡುವುದು, ನಂತರ ವಿಶೇಷವಾಗಿ ಶಾಪದ ಕಾರಣವನ್ನು ಹೇಳೋದು ಮೊದಲಾದಂಥ ನಾಲ್ಕನೇ ಅಧ್ಯಾಯವನ್ನು ಪೂರ್ಣಗೊಳಿಸಿ ನಂತರ ಐದನೇ ಅಧ್ಯಾಯಕ್ಕೆ ಬರ್ತಾ ಇದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ವಿಶೇಷವಾಗಿ ನಮ್ಮ ಅಕ್ಷಯ್ ಕುಮಾರ್ ಅಂತ ನಮ್ಮ ವಿಶೇಷವಾಗಿರತಕ್ಕಂಥ ಗೊತ್ತಿರತಕ್ಕಂಥವರು, ಅವರು ಸಮಸ್ತ ಮಾಧ್ವಯತಿಗಳ ಚರಿತ್ರೆಗಳನ್ನು ಒಂದೊಂದು ಗಂಟೆ ಕಾಲ ದಿನದ ತಿಂಗಳಲ್ಲಿ ಬರತಕ್ಕಂಥ ಎರಡು ಆದಿತ್ಯವಾರಗಳಲ್ಲಿ ಇಟ್ಟುಕೊಂಡು ಆನ್ಲೈನ್ ಮೂಲಕ ಎಲ್ಲರಿಗೂ ಯತಿಗಳ ಪರಿಚಯ ಮಾಡಿಸಬೇಕೆಂಬ ಒಳ್ಳೆ ಸದ್ದುದ ಉದ್ದೇಶದಿಂದ ಅವರು ಹೊರಟಿದ್ದಾರೆ ತಮ್ಮ ಸಂಗಡಿಗರಿಂದ ಕೂಡಿಕೊಂಡು. ಅವರ ಉದ್ದೇಶದಲ್ಲಿ ನಾನು ಭಾಗಿಯಾಗಬೇಕು ಅಂತ ಕೇಳಿದಾಗ ಇವತ್ತು ಈಗ ಸ್ವಲ್ಪ ಹೊತ್ತಿಗೆ 8 ಗಂಟೆಯ ನಂತರ ವಾದಿರಾದ ಗುರು ಸಾರ್ವಭೌಮರ ಚರಿತ್ರೆಯನ್ನು ಅಂದರೆ ಅವರ ಕುರಿತು ವಿಶೇಷವಾದಂತಹ ಉಪನ್ಯಾಸ ಈಗ 1 ಗಂಟೆ ಕಾಲ ಇರುತ್ತೆ. ಎಲ್ಲರೂ ಸೇರೋಣ. ಶ್ರೀಕೃಷ್ಣ.